ಅಧ್ಯಾಯ 28. ನಂದಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು. ಗೋವರ್ಧನ ಉತ್ಸವವು ಅಮಾವಾಸ್ಯೆಯ ದಿನ ನಡೆಯಿತು. ಇದರ ನಂತರ ಅರಸ ಇಂದ್ರನ ಆದೇಶದಂತೆ 7 ದಿನಗಳ ಕಾಲ ಮಳೆ ಸುರಿಯಿತು ಮತ್ತು ಆಲಿಕಲ್ಲಿನ ಬಿರುಗಾಳಿ ಎದ್ದಿತು. ಶುಕ್ಲಪಕ್ಷದಲ್ಲಿ 9 ದಿನಗಳು ಮುಗಿದಿದ್ದವು. 10ನೇ ದಿನ ಅರಸ ಇಂದ್ರನು ಶ್ರೀಕೃಷ್ಣನ ಪೂಜೆ ಮಾಡಿದನು. ಹೀಗೆ ಈ ವಿಷಯವು ಸಮಾಧಾನಕರವಾಗಿ ಮುಕ್ತಾಯವಾಯಿತು. ಇದರ ನಂತರ ಶುಕ್ಲಪಕ್ಷದ 11ನೇ ದಿನ, ಎಂದರೆ ಏಕಾದಶಿಯ ದಿನ, ನಂದ ಮಹಾರಾಜನು ಇಡೀ ದಿವಸ ಉಪವಾಸ ಮಾಡಿ ದ್ವಾದಶಿಯ ದಿನ ಪ್ರಾತಃಕಾಲ ಬಹುಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಅವನು ನದಿಯ ನೀರಿನಲ್ಲಿ ಆಳಕ್ಕೆ ಇಳಿದನು. ಆದರೆ ಕೂಡಲೇ ವರುಣದೇವನ ಒಬ್ಬ ಸೇವಕನು ಅವನನ್ನು ಬಂಧಿಸಿದನು. ಈ ಸೇವಕರು ನಂದ ಮಹಾರಾಜನನ್ನು ವರುಣ ದೇವತೆಯ ಮುಂದೆ ನಿಲ್ಲಿಸಿ ಅವನು ತಪ್ಪು ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದನೆಂದು ಆಪಾದನೆ ಹೊರಿಸಿದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವನು ಸ್ನಾನ ಮಾಡಿದ ಸಮಯ ರಾಕ್ಷಸರ ಸಮಯ. ವಾಸ್ತವಾಂಶವೆಂದರೆ ನಂದ ಮಹಾರಾಜನು ಪ್ರಾತಃಕಾಲ ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಆದರೆ ಹೇಗೋ ಅವನು ಸ್ವಲ್ಪ ಮೊದಲು ಬಂದು ಬಿಟ್ಟನು. ಅಶುಭವಾದ ಸಮಯದಲ್ಲಿ ಸ್ನಾನ ಮಾಡಿದನು. ಇದರ ಪರಿಣಾಮ ಅವನ ಬಂಧನವಾಯಿತು. ನಂದ ಮಹಾರಾಜನನ್ನು ವರುಣನ ಸೇವಕರು ಕರೆದುಕೊಂಡು ಹೋದಾಗ ಅವನ ಜೊತೆಗಾರರು ಕೃಷ್ಣ ಮತ್ತು ಬಲರಾಮರಿಗಾಗಿ ಗಟ್ಟಿಯಾಗಿ ಕೂಗಿಕೊಂಡರು. ನಂದ ಮಹಾರಾಜನನ್ನು ವರುಣನು ಕರೆದುಕೊಂಡು ಹೋಗಿದ್ದಾನೆ ಎಂದು ಕೃಷ್ಣ ಮತ್ತು ಬಲರಾಮರಿಗೆ ಕೂಡಲೇ ಅರ್ಥವಾಯಿತು. ರಕ್ಷಣೆಯನ್ನು ಕೊಡಲು ಅವರು ಭರವಸೆ ನೀಡಿದ್ದುದರಿಂದ ಅವರು ವರುಣನ ನಿವಾಸ ಸ್ಥಾನಕ್ಕೆ ಹೋದರು. ಪ್ರಭುವಿನ ಪರಿಶುದ್ಧ ಮನಸ್ಸಿನ ಭಕ್ತರಾದ ವೃಂದಾವನದ ನಿವಾಸಿಗಳು ದೇವೋತ್ತಮ ಪರಮಪುರುಷನಲ್ಲದೆ ಬೇರೆ ಯಾವ ರಕ್ಷಕರೂ ಇಲ್ಲವೆಂಬಂತೆ, ತಮ್ಮ ತಂದೆ ತಾಯಿಯರ ರಕ್ಷಣೆಯಲ್ಲದೆ ಬೇರೆ ಯಾರನ್ನೂ ಅರಿಯದ ಮಕ್ಕಳಂತೆ ನೆರವಿಗಾಗಿ ಅವನಿಗೆ ಪ್ರಾರ್ಥನೆ ಮಾಡಿದರು. ವರುಣದೇವತೆಯು ಶ್ರೀಕೃಷ್ಣನನ್ನೂ ಬಲರಾಮನನ್ನೂ ಬಹುಗೌರವದಿಂದ ಬರಮಾಡಿಕೊಂಡನು. ಅವನು, ಪ್ರೀತಿಯ ಪ್ರಭುವೇ, ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ನೀರಿನಲ್ಲಿರುವ ಎಲ್ಲ ಸಂಪತ್ತಿನ ಪ್ರಭು ನಾನೇ ಆದರೂ ಇಂಥ ಐಶ್ವರ್ಯದಿಂದ ಬದುಕು ಸಾರ್ಥಕವಾಗುವುದಿಲ್ಲ ಎಂದು ನನಗೆ ಗೊತ್ತು. ಈ ಕ್ಷಣ ನಿನ್ನನ್ನು ನೋಡಿದಾಗ ನನ್ನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯಿತು. ಏಕೆಂದರೆ ನಿನ್ನನ್ನು ನೋಡಿದ್ದರಿಂದ ಇನ್ನು ಮುಂದೆ ನಾನು ಭೌತಿಕ ದೇಹವನ್ನು ಪಡೆಯಬೇಕಾಗಿಲ್ಲ. ಆದುದರಿಂದ ಪ್ರಭುವೇ, ದೇವೋತ್ತಮ ಪರಮಪುರುಷನೇ, ಪರಬ್ರಹ್ಮನೇ ಮತ್ತು ಎಲ್ಲದರ ಪರಮಾತ್ಮನೇ, ನಿನಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನೀನು ಪರಮ ದಿವ್ಯ ಪುರುಷನು. ನಿನ್ನ ಮೇಲೆ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ಒತ್ತಾಯದಿಂದ ಹೇರುವುದು ಸಾಧ್ಯವೇ ಇಲ್ಲ. ಮೂರ್ಖತನದಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದೆ ನಾನು ತಪ್ಪಾಗಿ ನಿನ್ನ ತಂದೆ ನಂದ ಮಹಾರಾಜನನ್ನು ಬಂಧಿಸಿದ್ದೇನೆ ಎಂದು ದುಃಖವಾಗುತ್ತದೆ. ನನ್ನ ಸೇವಕರು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡುತ್ತೇನೆ. ನೀನೇ ಸ್ವತಃ ಇಲ್ಲಿಗೆ ಬಂದು ನಿನ್ನ ಕರುಣೆಯನ್ನು ತೋರಲು ನೀನು ಮಾಡಿದ ಯೋಜನೆ ಇದು ಎಂದು ನನಗನ್ನಿಸುತ್ತದೆ. ಪ್ರೀತಿಯ ಪ್ರಭು ಕೃಷ್ಣ, ಗೋವಿಂದ, ನನ್ನಲ್ಲಿ ಕರುಣೆಯಿಡು. ನಿನ್ನ ತಂದೆ ಇಲ್ಲಿದ್ದಾನೆ. ಅವನನ್ನು ಕೂಡಲೇ ಮನೆಗೆ ಕರೆದುಕೊಂಡು ಹೋಗಬಹುದು. ಹೀಗೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ತಂದೆಯನ್ನು ರಕ್ಷಿಸಿ ಅತ್ಯಂತ ಹರ್ಷದಿಂದ ಆತನನ್ನು ಅವನ ಸ್ನೇಹಿತರ ಬಳಿಗೆ ಕರೆದೊಯ್ದನು. ದೇವತೆಯು ಅಷ್ಟೊಂದು ಶ್ರೀಮಂತನಾಗಿದ್ದರೂ ಅವನು ಕೃಷ್ಣನಿಗೆ ಅಷ್ಟೊಂದು ಗೌರವವನ್ನು ತೋರಿಸಿದನೆಂದು ನಂದ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಇದು ನಂದನಿಗೆ ಬಹು ಅಚ್ಚರಿಯನ್ನುಂಟು ಮಾಡಿತು. ಅವನು ಈ ಘಟನೆಯನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಬಹು ಆಶ್ಚರ್ಯದಿಂದ ಹೇಳುತ್ತಿದ್ದನು. ವಾಸ್ತವವಾಗಿ ಕೃಷ್ಣನು ಇಷ್ಟು ಬೆರಗುಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಿದ್ದರೂ ಅವನು ದೇವೋತ್ತಮ ಪರಮ ಪುರುಷ ಎಂದು ಯೋಚಿಸುವುದು ನಂದ ಮಹಾರಾಜನಿಗಾಗಲಿ ತಾಯಿ ಯಶೋದೆಗಾಗಲಿ ಸಾಧ್ಯವಾಗಲಿಲ್ಲ. ಅದರ ಬದಲು ಅವರು ಯಾವಾಗಲೂ ಅವನನ್ನು ತಮ್ಮ ಪ್ರೀತಿಯ ಮಗು ಎಂದೇ ಸ್ವೀಕರಿಸುತ್ತಿದ್ದರು. ಕೃಷ್ಣನು ದೇವೋತ್ತಮ ಪರಮ ಪುರುಷನಾದ್ದರಿಂದ ವರುಣನು ಕೃಷ್ಣನನ್ನು ಪೂಜಿಸಿದನು ಎನ್ನುವ ವಾಸ್ತವಾಂಶವನ್ನು ನಂದ ಮಹಾರಾಜನು ಒಪ್ಪಿಕೊಳ್ಳಲಿಲ್ಲ. ಕೃಷ್ಣನು ಅಂಥ ಅದ್ಭುತ ಮಗುವಾದುದರಿಂದ ವರುಣನು ಸಹ ಅಷ್ಟೊಂದು ಗೌರವವನ್ನು ತೋರಿಸಿದನು ಎಂದು ಅವನು ಭಾವಿಸಿದನು. ನಂದ ಮಹಾರಾಜನ ಸ್ನೇಹಿತರಾದ ಗೋಪಾಲಕರಿಗೆ ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನೇ ಮತ್ತು ಅವನು ತಮಗೆ ಮುಕ್ತಿಯನ್ನು ಕೊಡುವನೇ ಎಂದು ತಿಳಿದುಕೊಳ್ಳಬೇಕೆಂದು ತವಕವಾಯಿತು. ಅವರು ತಮ್ಮ ತಮ್ಮಲ್ಲೇ ಸಮಾಲೋಚನೆಯನ್ನು ಮಾಡುತ್ತಿದ್ದಾಗ ಕೃಷ್ಣನಿಗೆ ಅವರ ಮನಸ್ಸು ಅರ್ಥವಾಯಿತು. ಅವರ ಭವಿಷ್ಯದ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡಲು ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಗಗನ ಇದೆ ಎಂದೇ ತಿಳಿದಿರುವುದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಗಗನ ಎಂದು ಹೆಸರು. ಅಲ್ಲಿ ಬದುಕು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಸಂಪೂರ್ಣ ಜ್ಞಾನಮಯವಾದದ್ದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಧ್ಯಾತ್ಮಿಕ ಗಗನಕ್ಕೆ ಹಿಂದಿರುಗಿದವನು ಸಾವು ಮತ್ತು ಕಷ್ಟಗಳ ಈ ಭೌತಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಈ ಭೌತಿಕ ಆಕಾಶದಾಚೆ ಭೌತಿಕ ಚೈತನ್ಯದೊಳಗೆ ಸೃಷ್ಟಿಯಾದ ಲೆಕ್ಕವಿಲ್ಲದಷ್ಟು ವಿಶ್ವಗಳಾಚೆ ಬಹು ದೂರ ಒಂದು ಆಧ್ಯಾತ್ಮಿಕ ಗಗನವಿದೆ ಎನ್ನುವ ತಿಳುವಳಿಕೆಯನ್ನು ಬದ್ಧ ಆತ್ಮಕ್ಕೆ ಕೊಡಲು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಯಾವಾಗಲೂ ಕಾತರನಾಗಿರುತ್ತಾನೆ. ಕೃಷ್ಣನು ಪ್ರತಿಯೊಂದು ಬದ್ಧ ಆತ್ಮದ ವಿಷಯದಲ್ಲಿ ಯಾವಾಗಲೂ ಬಹುದಯೆಯಿಂದ ಇರುತ್ತಾನೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನಿಗೆ ಭಕ್ತರಲ್ಲಿ ಒಲವು ಇರುತ್ತದೆ. ಅವರ ಪ್ರಶ್ನೆಗಳನ್ನು ಕೇಳಿ ವೃಂದಾವನದಲ್ಲಿರುವ ತನ್ನ ಭಕ್ತರಿಗೆ ಆಧ್ಯಾತ್ಮಿಕ ಗಗನ ಮತ್ತು ಅಲ್ಲಿರುವ ವೈಕುಂಠ ಲೋಕಗಳ ವಿಷಯ ಕೂಡಲೇ ತಿಳಿಯಬೇಕೆಂದು ಕೃಷ್ಣನು ಭಾವಿಸಿದನು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಬದ್ಧ ಆತ್ಮವು ತಮಸ್ಸಿನ ಅಂಧಕಾರದಲ್ಲಿರುತ್ತದೆ. ಹೀಗೆಂದರೆ ಎಲ್ಲ ಬದ್ಧ ಆತ್ಮಗಳು ದೇಹದ ಅಸ್ತಿತ್ವ ಎನ್ನುವ ಪರಿಕಲ್ಪನೆಗೆ ಒಳಗಾಗುತ್ತವೆ. ಪ್ರತಿಯೊಬ್ಬನೂ ತಾನು ಈ ಭೌತಿಕ ಜಗತ್ತಿನವನು ಎಂದುಕೊಳ್ಳುತ್ತಾನೆ ಮತ್ತು ಬದುಕಿನ ಈ ಪರಿಕಲ್ಪನೆಯಿಂದ ಪ್ರತಿಯೊಬ್ಬನೂ ಜೀವದ ಬೇರೆ ಬೇರೆ ರೂಪಗಳಲ್ಲಿ ಅಜ್ಞಾನದಿಂದ ಕೆಲಸ ಮಾಡುತ್ತಾನೆ. ದೇಹದ ಈ ಬಗೆಯ ಚಟುವಟಿಕೆಗಳಿಗೆ ಕರ್ಮ ಎಂದು ಹೆಸರು. ದೇಹದ ಪರಿಕಲ್ಪನೆ ಇರುವ ಎಲ್ಲ ಬದ್ಧ ಆತ್ಮಗಳು ತಮ್ಮ ದೇಹದ ವಿಶಿಷ್ಟ ವರ್ಗಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತವೆ. ಈ ಚಟುವಟಿಕೆಗಳಿಂದ ಮುಂದೆ ಅವರಿಗೆ ಬದ್ಧ ಜೀವನವಾಗುತ್ತದೆ. ಆಧ್ಯಾತ್ಮಿಕ ಜಗತ್ತಿನ ವಿಷಯ ಅವಕ್ಕೆ ಬಹು ಸ್ವಲ್ಪ ತಿಳಿದಿರುವುದರಿಂದ ಸಾಮಾನ್ಯವಾಗಿ ಅವು ಭಕ್ತಿಯೋಗ ಎಂದು ಕರೆಯುವ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ. ಭಕ್ತಿಯೋಗವನ್ನು ಯಶಸ್ವಿಯಾಗಿ ಅಭ್ಯಾಸ ಮಾಡುವವರು ಈಗಿನ ದೇಹವನ್ನು ಬಿಟ್ಟ ನಂತರ ನೇರವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾರೆ ಮತ್ತು ವೈಕುಂಠ ಲೋಕ ಒಂದರಲ್ಲಿ ನೆಲೆಸುತ್ತಾರೆ. ವೃಂದಾವನ ನಿವಾಸಿಗಳೆಲ್ಲ ಪರಿಶುದ್ಧ ಭಕ್ತರು. ದೇಹವನ್ನು ಬಿಟ್ಟ ನಂತರ ಅವರ ಗುರಿ ಕೃಷ್ಣಲೋಕ. ಅವರು ವೈಕುಂಠ ಲೋಕಗಳನ್ನು ಮೀರಿದವರು. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನಿರತರಾಗಿ ಪರಿಪಕ್ವ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವರಿಗೆ ಸಾವಿನ ನಂತರ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಸಹವಾಸವನ್ನು ಬ್ರಹ್ಮಾಂಡಗಳಲ್ಲೊಂದರಲ್ಲಿ ಪಡೆಯುವ ಅವಕಾಶವು ಲಭ್ಯವಾಗುತ್ತವೆ. ಈ ಬ್ರಹ್ಮಾಂಡದಲ್ಲಿ ಅಥವಾ ಬೇರೊಂದು ಬ್ರಹ್ಮಾಂಡದಲ್ಲಿ ಕೃಷ್ಣನ ಲೀಲೆಗಳು ಸದಾ ನಡೆಯುತ್ತಿರುತ್ತವೆ. ಈ ಭೂಗ್ರಹದಲ್ಲಿ ಸೂರ್ಯಮಂಡಲವು ಅನೇಕ ಸ್ಥಳಗಳಲ್ಲಿ ಹಾದು ಹೋಗುವಂತೆ ಕೃಷ್ಣ ಲೀಲೆಯು ಎಂದರೆ ಕೃಷ್ಣನ ದಿವ್ಯ ಅವತಾರ ಮತ್ತು ಲೀಲೆಗಳು ಈ ಬ್ರಹ್ಮಾಂಡದಲ್ಲಾಗಲಿ ಬೇರೊಂದು ಬ್ರಹ್ಮಾಂಡದಲ್ಲಾಗಲಿ ಸತತವಾಗಿ ನಡೆಯುತ್ತಿರುತ್ತವೆ. ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ರೂಢಿಸಿಕೊಂಡಿರುವ ಪರಿಪಕ್ವ ಭಕ್ತರನ್ನು ಕೂಡಲೇ ಕೃಷ್ಣನು ಕಾಣಿಸಿಕೊಂಡಿರುವ ಬ್ರಹ್ಮಾಂಡಕ್ಕೆ ಕರೆದೊಯ್ಯಲಾಗುತ್ತದೆ. ಕೃಷ್ಣನೊಂದಿಗೆ ಸ್ವತಃ ಮತ್ತು ನೇರವಾಗಿ ಸಹವಾಸ ಪಡೆಯುವ ಮೊದಲ ಅವಕಾಶವನ್ನು ಭಕ್ತರು ಆ ಬ್ರಹ್ಮಾಂಡದಲ್ಲಿ ಪಡೆಯುತ್ತಾರೆ. ಈ ಲೋಕದಲ್ಲಿ ಕೃಷ್ಣನ ವೃಂದಾವನದ ಲೀಲೆಗಳಲ್ಲಿ ನಾವು ಕಾಣುವಂತೆ ಈ ಶಿಕ್ಷಣ ನಡೆಯುತ್ತಲೇ ಇರುತ್ತದೆ. ವೃಂದಾವನದ ನಿವಾಸಿಗಳಿಗೆ ತಾವು ಎಲ್ಲಿಗೆ ಹೋಗುವರು ಎನ್ನುವುದು ತಿಳಿಯುವಂತೆ ಕೃಷ್ಣನು ವೈಕುಂಠ ಲೋಕಗಳ ಸ್ವರೂಪವನ್ನು ತೋರಿಸಿದನು. ಅವರಿಗೆ ಕೃಷ್ಣನು ಮೇರೆಯಿಲ್ಲದ ಮತ್ತು ಜ್ಞಾನದಿಂದ ತುಂಬಿ ತುಳುಕಾಡುವ ಅನಂತ ಶಾಶ್ವತ ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಈ ಭೌತಿಕ ಜಗತ್ತಿನಲ್ಲಿಯೇ ರೂಪಗಳ ಮೆಟ್ಟಿಲುಗಳಿವೆ. ಮೆಟ್ಟಿಲಿಗೆ ಅನುಗುಣವಾಗಿ ಅದರ ಪ್ರಮಾಣದಂತೆ ಜ್ಞಾನದ ಅಭಿವ್ಯಕ್ತಿಯಾಗುತ್ತದೆ. ಉದಾಹರಣೆಗೆ, ಮಗುವಿನ ದೇಹದಲ್ಲಿರುವ ಜ್ಞಾನವು ವಯಸ್ಕನ ದೇಹದಲ್ಲಿರುವ ಜ್ಞಾನದಷ್ಟು ಪರಿಪೂರ್ಣವಲ್ಲ. ಎಲ್ಲೆಲ್ಲಿಯೂ ಜೀವಿಗಳ ಬೇರೆ ಬೇರೆ ಹಂತಗಳಿರುತ್ತವೆ. ಜಲಚರ ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ, ಸರೀಸೃಪಗಳಲ್ಲಿ ಮತ್ತು ಕೀಟಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ, ನಾಗರಿಕ ಮತ್ತು ಅನಾಗರಿಕ ಮಾನವ ರೂಪಗಳಲ್ಲಿ ಬೇರೆ ಬೇರೆ ಹಂತಗಳಿರುತ್ತವೆ. ಮಾನವ ರೂಪದ ಮೇಲೆ ಬ್ರಹ್ಮದೇವನು ವಾಸಿಸುವ ಬ್ರಹ್ಮಲೋಕದವರೆಗೆ ಚಾರಣರು, ಸಿದ್ಧರು ಮೊದಲಾದ ದೇವತೆಗಳಿದ್ದಾರೆ. ಈ ದೇವತೆಗಳಲ್ಲಿ ಜ್ಞಾನದ ಬೇರೆ ಬೇರೆ ಹಂತಗಳಿವೆ. ಆದರೆ ಈ ಭೌತಿಕ ಜಗತ್ತಿನ ಆಚೆ ವೈಕುಂಠ ಗಗನದಲ್ಲಿ ಪ್ರತಿಯೊಬ್ಬನೂ ಪೂರ್ಣಜ್ಞಾನಿಯಾಗಿರುತ್ತಾನೆ. ಅಲ್ಲಿ ಎಲ್ಲ ಜೀವಿಗಳೂ ವೈಕುಂಠ ಲೋಕಗಳಲ್ಲಿ ಅಥವಾ ಕೃಷ್ಣ ಲೋಕಗಳಲ್ಲಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಪೂರ್ಣಜ್ಞಾನ ಎಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವ ಅರಿವು. ಬ್ರಹ್ಮಜ್ಯೋತಿಯಲ್ಲಿ ಬಿಸಿಲು, ಬೆಳದಿಂಗಳು ಅಥವಾ ವಿದ್ಯುಚ್ಛಕ್ತಿ ಯಾವುದರ ಅಗತ್ಯವೂ ಇಲ್ಲ ಎಂದು ವೇದಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಹೇಳಿದೆ. ಆ ಗ್ರಹಗಳೆಲ್ಲ ಸ್ವಯಂ ಪ್ರಭೆಯುಳ್ಳವು, ಶಾಶ್ವತವಾಗಿರುವವು. ಬ್ರಹ್ಮಜ್ಯೋತಿಯಲ್ಲಿ ಸೃಷ್ಟಿ ಮತ್ತು ಲಯಗಳ ಪ್ರಶ್ನೆಯೇ ಇಲ್ಲ. ಭೌತಿಕ ಆಕಾಶದಾಚೆ ಒಂದು ಆಧ್ಯಾತ್ಮಿಕ ಆಕಾಶವಿದೆ ಮತ್ತು ಅಲ್ಲಿ ಎಲ್ಲವೂ ಶಾಶ್ವತ ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ. ಪ್ರಕೃತಿಯ ಮೂರು ಭೌತಿಕ ಗುಣಗಳ ಪ್ರಭಾವವನ್ನು ಆಗಲೇ ಮೀರಿರುವ ಮಹಾಜ್ಞಾನಿಗಳು ಮತ್ತು ಸಂತ ಸದೃಶರಾದವರು ಮಾತ್ರ ಬ್ರಹ್ಮಜ್ಯೋತಿಯ ವಿಷಯವನ್ನು ತಿಳಿಸಿಕೊಡಬಲ್ಲರು. ಸದಾ ಆ ದಿವ್ಯ ವೇದಿಕೆಯ ಮೇಲೆ ಇಲ್ಲದಿದ್ದರೆ ಆಧ್ಯಾತ್ಮಿಕ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮನುಷ್ಯನು ಭಕ್ತಿಯೋಗವನ್ನು ಆರಿಸಿಕೊಂಡು ಅವನನ್ನು ಭೌತಿಕ ಪ್ರಕೃತಿಯ ಗುಣಗಳು ಮುಟ್ಟದಂತೆ ಮಾಡುವ ಕೃಷ್ಣ ಪ್ರಜ್ಞೆಯಲ್ಲಿ 24 ಗಂಟೆಗಳ ಕಾಲವು ನಿರತನಾಗಿರುವಂತೆ ಸೂಚಿಸಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಬ್ರಹ್ಮಜ್ಯೋತಿ ಮತ್ತು ವೈಕುಂಠ ಲೋಕಗಳ ಸ್ವರೂಪವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ವೃಂದಾವನದ ನಿವಾಸಿಗಳು ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದುದರಿಂದ ವೈಕುಂಠ ಲೋಕಗಳ ಅಲೌಕಿಕ ಸ್ವರೂಪವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡರು. ಮುಂದೆ ಅಕ್ರೂರನಿಗೆ ವೈಕುಂಠ ಲೋಕಗಳ ವ್ಯೂಹವನ್ನು ತೋರಿಸಿದ ಸ್ಥಳಕ್ಕೆ ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಕೃಷ್ಣನು ಎಲ್ಲ ಗೋಪಾಲಕರನ್ನೂ ಕರೆದುಕೊಂಡು ಹೋದನು. ಅವರು ಕೂಡಲೇ ಸ್ನಾನ ಮಾಡಿ ವೈಕುಂಠ ಲೋಕಗಳ ನಿಜವಾದ ಸ್ವರೂಪವನ್ನು ಕಂಡರು. ಬ್ರಹ್ಮಜ್ಯೋತಿಯನ್ನು, ವೈಕುಂಠ ಲೋಕಗಳನ್ನು ನೋಡಿದ ನಂತರ ನಂದ ಮಹಾರಾಜನ ಮುಂದಾಳುತನದಲ್ಲಿ ಅವರೆಲ್ಲ ಅದ್ಭುತ ಆನಂದವನ್ನು ಅನುಭವಿಸಿದರು. ನದಿಯಿಂದ ಹೊರಕ್ಕೆ ಬಂದಾಗ ಶ್ರೇಷ್ಠ ಪ್ರಾರ್ಥನೆಗಳೊಡನೆ ಮಾಡಿದ ಪೂಜೆಯನ್ನು ಕೈಗೊಳ್ಳುತ್ತಿದ್ದ ಕೃಷ್ಣನನ್ನು ಕಂಡರು. ನಂದ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು ಎಂಬ 28ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.